நாராயணம் சுரபுரம் ஜகதேகநாதம் பக்த பிரியம் சகலலோக நமஸ்கிருதஞ்ச த்ரைகுண்ய வர்ஜிதமஜம் விபு மாத்யமேஷம் வந்தே பவக்ன மமராசுர சித்தவந்தியம் வியாசாய பவனாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. தேவம் நாராயணம் நத்வா சர்வதோஷ விவர்ஜிதம் பரிபூர்ண குருஞ்சாம் கீதார்த்தம் வக்ஷாமி தேசத. நாம மந்திரத சம்ஸ்தே ஹாகூ ராகவேந்திர தர்ஷனத ஈ எரடு சம்ஸ்தேகள சஹயோகதிந்த பிரபஞ்சனாச்சாரியரிந்த கீதா பிரவச்சனத தாராவாஹி ஏனொன்று ஆரம்பகொண்டிது. அத்தியந்த ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ ಎರಡೂ ಸಂಸ್ಥೆಗಳು ಕೂಡ ಅತ್ಯಂತ ಅಭಿನಂದನ ಅರ್ಹವಾಗಿದೆ. ಪ್ರಭಂಜನಾಚಾರ್ಯರು ಗ್ರಂಥದ ಪ್ರಕಾಶನ ಪ್ರವಚನದಲ್ಲಿ ಅತ್ಯಂತ ವಿಚಕ್ಷಣರು. ಅಷ್ಟೇ ಅಲ್ಲ, ಅವರ ಪ್ರವಚನದಲ್ಲಿ ಒಂದು ಮಹತ್ವ ಏನಂತ ಹೇಳಿದ್ರೆ ಆ ಪರಿವರ್ತನಶೀಲವಾದ ಪ್ರವಚನ. ಪ್ರವಚನ ಅನೇಕ ಮಂದಿ ಮಾಡಬಹುದು, ನಗಿಸಬಹುದು. ಪ್ರವಚನದ ಮೂಲಕ ಕೆಲವರು ನಗಿಸ್ತಾರೆ, ಆದರೆ ಪ್ರಭಂಜನಾಚಾರ್ಯರು ಪ್ರವಚನದ ಮೂಲಕ ಮನಸ್ಸನ್ನು ಪರಿವರ್ತನ ಮಾಡಿ ಅದು ಪ್ರವಚನ ಕೇಳಿದರೂ ಕೂಡ ಸದಾಚಾರಶೀಲರಾಗುವಂತೆ ಮಾಡುವಂತ ಒಂದು ದಕ್ಷತೆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಒಂದು ವಿಭೂತಿ ರೂಪ ಅಂದ್ರೆ ಭಗವಂತನ ವಿಭೂತಿ ರೂಪ ಪ್ರಭಂಜನಾಚಾರ್ಯರಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅವರ ಮೂಲಕ ಈ ಗೀತಾ ಪ್ರವಚನ ಏನು ಆರಂಭಗೊಂಡಿದೆ, ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರ. ಭಗವದ್ಗೀತೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಮಾನ್ಯವಾದ ಪ್ರಸಿದ್ಧವಾದಂತಹ ಅಧ್ಯಾತ್ಮ ಗ್ರಂಥ. ಭಗವದ್ಗೀತೆಗೆ ಎಷ್ಟು ವ್ಯಾಖ್ಯಾನ ಬೇರೆ ಯಾವ ಗ್ರಂಥಕ್ಕೂ ಇಲ್ಲ. ಅದರಿಂದಾಗಿ ಅದರ ಜನಪ್ರಿಯತೆ, ಅದು ಎಷ್ಟು ಮಾನ್ಯವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಶಾಸ್ತ್ರದ ದೃಷ್ಟಿಯಲ್ಲಿ ವಿಚಾರ ಮಾಡಲಿಕ್ಕೆ ಹೋದಾಗಲೂ ಕೂಡ ವ್ಯಾಸರು ಭಗವದ್ಗೀತೆಯನ್ನು ಸಂಕಲನ ಮಾಡಿದರು ಸಾಕ್ಷಾತ್ ಭಗವಂತ ವ್ಯಾಸರೂಪದಿಂದ. ಅದನ್ನ ಉಪದೇಶ ಮಾಡಿದವನು ಭಗವಾನ್ ಕೃಷ್ಣ. ಭಗವಾನ್ ಕೃಷ್ಣ ಉಪದೇಶ ಮಾಡಿದರೆ ಅದನ್ನು ಸಂಕಲನ ಮಾಡಿದ್ದು ಭಾರತದಲ್ಲಿ ವ್ಯಾಸರೂಪಿ ಪರಮಾತ್ಮ. ಹೀಗೆ ಎರಡು ಭಗವದ್ ರೂಪಗಳ ಇಲ್ಲಿ ಪಾತ್ರವಿದೆ. ನೋಡ್ಲಿಕ್ಕೆ ಹೋದ್ರೆ ಭಗವದ್ಗೀತೆ ಎಂಬುದು ಅದರ ಮೂಲ ಯಾವುದು ಅಂತ ವಿಚಾರ ಮಾಡಲಿಕ್ಕೆ ಹೋದ್ರೆ ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತ ನಾರಾಯಣ ಸ್ವಯಂ. ಪಂಚರಾತ್ರ ಆಗಮ ಏನಿದೆ ಅದನ್ನು ನಾರಾಯಣ ಅವತಾರದಲ್ಲಿ ಭಗವಂತ ಅದಕ್ಕೆ ಪ್ರವರ್ತಕನಾದ. ಆ ಪಂಚರಾತ್ರ ಆಗಮದ ಏನೊಂದು ಶಾಸ್ತ್ರದ ಸಾರ ಜ್ಞಾನ ಏನಿದೆ, ಸರ್ವಸಾರಭೂತವಾದ ಜ್ಞಾನ, ಅದರ ಸಂಕ್ಷೇಪವೇ ಗೀತೆ. ಹಾಗಾಗಿ ಇನ್ನೂ ವಿಚಾರ ಮಾಡಲಿಕ್ಕೆ ಭಗವಂತನ ಮೂಲ ರೂಪ ನಾರಾಯಣ ರೂಪ, ಅದು ಬದರಿ ನಾರಾಯಣ ನಾರಾಯಣತವ ಅಂತ ಹೇಳ್ತಾರೆ ಆಚಾರ್ಯ. ನಾರಾಯಣ ರೂಪದಿಂದ ಪಂಚರಾತ್ರ ಆಗಮವನ್ನು ಭಗವಂತ ಹೇಳಿದ, ಅದರ ಸಂಕ್ಷೇಪ ಜ್ಞಾನ ಗೀತೆ ಅದನ್ನು ಭಗವಂತ ಭಗವಾನ್ ಕೃಷ್ಣ ಹೇಳಿದ, ಅದನ್ನು ಸಂಕಲನ ಯಾರು ಮಾಡಿದ ಅಂದ್ರೆ ವ್ಯಾಸರೂಪಿ ಪರಮಾತ್ಮ. ಹಾಗೆ ಮೂರು ಭಗವದ್ ರೂಪಗಳ ಪಾತ್ರ, ಮಹತ್ತರವಾಗಿರ್ತಕ್ಕಂಥ ಪಾತ್ರ ಭಗವದ್ಗೀತೆಗೆ ಇದೆ. ಅಂತಹ ಕೇಳಿದವನು ಕೂಡ ಸಾಮಾನ್ಯನಲ್ಲ, ಏನೋ ತಿಳುವಳಿಕೆ ಇದೆ ತಿಳಿದವನಲ್ಲ. ಇಂದ್ರ ದೇವತೆಗಳಲ್ಲೇ ಉತ್ತಮನಾಗಿರ್ತಕ್ಕಂತಹ ಇಂದ್ರ ಅವತಾರಭೂತನಾದ ಅರ್ಜುನ ಅದನ್ನ ಕೇಳಿದ್ದಾನೆ, ಅವನು ಮಾತ್ರ ಕೇಳಿದ್ದಲ್ಲ. ಸ್ವಾರಸ್ಯ ಉಂಟಿಲ್ಲ, ಅರ್ಜುನ ಕೇಳಿದ ಇಂದ್ರ, ಆದ್ರೆ ಅರ್ಜುನನ ಒಳಗೆ ಒಬ್ಬ ಇದ್ದಾನೆ, ಅವನಿಗೆ ಪಂಚರಾತ್ರ ಆಗಮದ ಪ್ರವರ್ತಕ ಶೇಷದೇವ, ಶೇಷ ಆದಿಶೇಷ ಏನಿದ್ದಾನೆ ಅಮ್ಮ, ಆದಿಶೇಷ ಆದಿದೇವ ಅಂತ ಅವನನ್ನು ಕರೀತಾರೆ. ದೇವ ಅಂದ್ರೆ ರುದ್ರ, ಮೊದಲ ರೂಪದಲ್ಲಿ ರುದ್ರನಾದವನು ಮತ್ತೆ ಶೇಷ ಪದವಿಯನ್ನು ಪಡೆದ, ಆದೋ ದೇವ ರುದ್ರ ದೇವೇತಿ ಲಿಂಗನಾಮಸ್ಯ, ನಂತರ ಶೇಷನಾದ ಭಗವಂತನಿಗೆ ಹಾಸಿಯಾದ. ಆ ಶೇಷ ಪಂಚರಾತ್ರ ಆಗಮದ ಜ್ಞಾನದ ಪ್ರವರ್ತಕ, ಶೇಷ ಪಂಚರಾತ್ರ ಆಗಮದ ಪ್ರವರ್ತಕ. ಆ ಶೇಷನ ಅವತಾರಭೂತನಾದ ನರ ಅರ್ಜುನನ ಒಳಗೆ ಪ್ರವೇಶ ಮಾಡಿದೆ. ಪಂಚರಾತ್ರ ಆಗಮದ ಸಾರದ ಪ್ರವರ್ತಕನಾಗಿರ್ತಕ್ಕಂತಹ ಆದಿಶೇಷ ನರರೂಪದಿಂದ ಅರ್ಜುನ ಒಳಗೆ ಪ್ರವೇಶ ಮಾಡಿದ್ದಾನೆ. ಭಗವಂತ ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ. ಆಗ ಪಂಚರಾತ್ರ ಆಗಮದ ಪ್ರವರ್ತಕನಾದ ಆದಿಶೇಷ ನರರೂಪದಲ್ಲಿ ಅರ್ಜುನನ ಒಳಗೆ ಕೂತ್ಕೊಂಡು ಕೇಳ್ತಾ ಇದ್ದ. ಅಂದ್ರೆ ಕೇಳಿದವನು ಅರ್ಜುನ, ಅರ್ಜುನನಕ್ಕಿಂತ ಹಿರಿಯ ತತ್ವ ಪಂಚರಾತ್ರ ಆಗಮದ ಪ್ರವರ್ತಕ ಅಂತವನು ಕೇಳ್ತಾ ಇದ್ದಾನೆ ನರರೂಪದಿಂದ ಶೇಷನ ಆ ಅರ್ಜುನೊಳಗೆ ಅಂತ. ಹೀಗೆ ಇಬ್ಬರು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಶ್ರೋತ್ರಿಯರು ಇಬ್ರು ಮಾತ್ರ ಅಲ್ಲ. ಇನ್ನೂ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅರ್ಜುನ ರಥದಲ್ಲಿ ಕೂತುಕೊಂಡು ಕೇಳಿದ. ಆಗ ಇನ್ನೊಬ್ಬ ಕೇಳಿದ, ಅದನ್ನು ರಥದ ಧ್ವಜದಲ್ಲಿ ಅಂಜನೇ ಕೇಳಿದ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನಮಾಮಿ. ಆಂಜನೇಯ ಅಂದ್ರೆ ತತ್ವ ಬುದ್ಧಿಯಲ್ಲಿ ತತ್ವಜ್ಞಾನದಲ್ಲಿ ಆಂಜನೇಯನಿಗೆ ಸಮಾನನಾದವನು ಯಾರೂ ಇಲ್ಲ. ಆ ಹಿರಿಯ ತತ್ವ ಮುಖ್ಯ ಪ್ರಾಣ, ಜೀವೋತ್ತಮನಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಜಿ, ಆ ಹಿರಿಯ ತತ್ವ ಆಂಜನೇಯ ರೂಪದಲ್ಲಿ ರಥದ ಧ್ವಜದಲ್ಲಿ ಕೂತ್ಕೊಂಡು ಕೇಳಿದೆ. ಹಾಗಾಗಿ ಕೇಳಿದವರು ಮೂರು ಸರ್ವಶ್ರೇಷ್ಠರಾದರು, ಆಂಜನೇಯ, ಅದರ ನಂತರ ಆದಿಶೇಷನ ನರರೂಪದಲ್ಲಿ ಬಂದವರು, ಮತ್ತೆ ದೇವೋತ್ತಮನಾದ ಇಂದ್ರ. ಈ ಮೂರು ಮಂದಿ ಕೇಳಿದ್ದಾರೆ. ಇದರ ಭಗವದ್ಗೀತೆಯಲ್ಲಿ ಪಾತ್ರ ಮೂರು ಭಗವದ್ ರೂಪಗಳಂತ, ನಾರಾಯಣ ಆದಿ ಆದಿ ನಾರಾಯಣ, ಬದ್ರಿ ನಾರಾಯಣ, ಅದರ ನಂತರ ಅದನ್ನು ಸಂಕ್ಷೇಪಗೊಳಿಸಿರ್ತಕ್ಕಂಥ ಭಗವಾನ್ ಕೃಷ್ಣ, ಅದನ್ನು ಮಹಾಭಾರತದಲ್ಲಿ ಸಂಕನಗೊಳಿಸಿರ್ತಕ್ಕಂಥ ಭಗವಾನ್ ವ್ಯಾಸರು. ಹೀಗೆ ಮೂರು ಭಗವದ್ ರೂಪಗಳ ಮೂರು ಶ್ರೇಷ್ಠರಾಗಿರ್ತಕ್ಕಂತಹ ದೇವೋತ್ತಮರ ಶ್ರೋತ್ರಿಯರಾಗಿ ಇದನ್ನು ಕೇಳಿದ್ದಾರೆ. ಅಂದ್ರೆ ಭಗವದ್ಗೀತೆಯ ಮಹತ್ವ ಅತ್ಯುನ್ನತವಾಗಿರ್ತಕ್ಕಂಥ. ವ್ಯಾಸರೇ ಇದರ ಬಗ್ಗೆ ಎರಡೆರಡು ಪುರಾಣಗಳಲ್ಲಿ ಹೇಳ್ತಾರೆ ಈ ಮಾತನ್ನ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾಚ ತಜ್ಞಾನ ಮುಚ್ಚತೆ ಅಂಜಸ. ಇದು ಒಂದು ಪುರಾಣದ. ಇನ್ನೊಂದು ಪುರಾಣದ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತತ್ವೇ. ಹೀಗೆ ಎರಡೆರಡು ಪುರಾಣಗಳಲ್ಲಿ ಮತ್ತು ಪದ್ಮ ಪುರಾಣದಲ್ಲಿ ಒಂದೊಂದು ಭಗವದ್ಗೀತೆಯ ಅಧ್ಯಯದ ಮಹಾತ್ಮವನ್ನೇ ಅಲ್ಲಿ ಹೇಳಿಬಿಟ್ಟಿದ್ದಾರೆ, ಸಂಕಲನ ಮಾಡಿದ್ದಾರೆ. ಹಾಗಾಗಿ ಸರ್ವಶಾಸ್ತ್ರದಲ್ಲಿ ಸಾರಭೂತವಾದದ್ದು ಮಹಾಭಾರತ. ಯಾಕೆಂದ್ರೆ ಅದು ಮಹಾಭಾರತ, ಭಾರದಿಂದ ಕೂಡಿದ ಗ್ರಂಥ, ಅರ್ಥ ಭಾರದಿಂದ ಕೂಡಿರತಕ್ಕಂಥದ್ದು. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಜಿತ, ಯದಿ ಹಾಸ್ತಿ ತದನ್ಯತ್ರ, ಇಲ್ಲಿದ್ದಂತೆ ಇಲ್ಲಿ ಏನೇನು ವಿಷಯ ಇದೆ ಅದೇ ಬೇರೆ ಗ್ರಂಥದಲ್ಲಿರುತ್ತೆ. ಎನ್ನೇ ಹಾಸ್ತಿ, ಮಹಾಭಾರತದಲ್ಲಿ ಏನು ವಿಷಯ ಇಲ್ಲ ಅದು ಬೇರೆ ಗ್ರಂಥದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅರ್ಥದ ಭಾರದಿಂದ ಕೂಡಿರ್ತಕ್ಕಂಥ ಗ್ರಂಥ, ಆದ್ರಿಂದಾಗೆ ಅದಕ್ಕೆ ಮಹಾಭಾರತ. ಹೀಗೆ ಸರ್ವಶಾಸ್ತ್ರದಲ್ಲಿ ಸಾರಭೂತವಾದದ್ದು ಮಹಾಭಾರತ. ಮಹಾಭಾರತದಲ್ಲಿ ಮತ್ತೆ ಸಾರ ಯಾವುದು? ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ. ಶಾಸ್ತ್ರೇಷು ಭಾರತಂ ಸಾರ, ಶಾಸ್ತ್ರದಲ್ಲಿ ಸಾರ ಮಹಾಭಾರತ, ಮಹಾಭಾರತದಲ್ಲಿ ಸಾರ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ. ಎರಡನ್ನು ಹೇಳಿದವನು ಕೃಷ್ಣ, ಭಗವದ್ಗೀತೆ ಹೇಳಿದವನು ಕೃಷ್ಣ ಅಂತ ನಿರ್ವಿವಾದ. ಆದರೆ ವಿಷ್ಣು ಸಹಸ್ರನಾಮವನ್ನು ಯಾರು ಹೇಳಿದರು? ಅದು ಭೀಷ್ಮಾಚಾರ್ಯರು ಹೇಳಿದ್ರಲ್ಲ, ಅಂದ್ರೆ ಭೀಷ್ಮಾಚಾರ್ಯರು ಹೇಳಿದ್ರು, ಆದ್ರೆ ಭೀಷ್ಮಾಚಾರ್ಯರೊಳಗೆ ಕೃಷ್ಣಾಚಾರ್ಯನೇ ಅಂತ ಹೇಳಿದ. ಈ ವಿಷಯವನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಕಾಶಕ್ತಿರ್ ಮಮ ದೇವೇಶ ಪಾರ್ಥಾನಾಮಿ ಬೋಧನೆ. ಅರ್ಜುನ ಪಾಂಡವರಿಗೆ ಹೇಳುವಷ್ಟು ಜ್ಞಾನದ ಬಂಡವಾಳ ನನ್ನಲ್ಲಿ ಇಲ್ಲ, ನೀನು ಹೇಳು ಅಂತ ಹೇಳ್ತಾ ಇದ್ದೀಯಲ್ಲ. ಅಲ್ಲಪ್ಪ, ನೀನು ನಿನ್ನ ಒಳಗೆ ನಿಂತು ನಾನೇ ಹೇಳ್ತೇನೆ ಅಂತ ಭಗವಂತ ಧೈರ್ಯ ತುಂಬಿದ. ಭೀಷ್ಮಾಚಾರ್ಯನಿಗೆ ಕೃಷ್ಣಾಚಾರ್ಯನೇ ನಿಂತು ವಿಷ್ಣು ಸಹಸ್ರನಾಮ ಹೇಳಿದ. ಬಹುಮಂದಿಗೆ ಈ ವಿಷಯ ಗೊತ್ತಿಲ್ಲ, ಆದರೆ ಆಚಾರ್ಯ ಈ ರಹಸ್ಯವನ್ನ ಪ್ರಮಾಣದ ಆಧಾರದ ಮೂಲಕ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ತಾತ್ಪರ್ಯ ನಿರ್ಣಯದ ಹಾಗಾಗಿ ಎರಡೂ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇದು ಕೊಟ್ಟವನು ಕೃಷ್ಣ ಪರಮಾತ್ಮ. ಹಾಗಾಗಿ ಅಂತಹ ಗೀತೆಗೆ ಎಷ್ಟು ಅರ್ಥ, ಮಹಾಭಾರತಕ್ಕೆ ಎಷ್ಟು ಅರ್ಥ ಅದು ಹೇಳ್ತಾರೆ. ಅರ್ಥದ ಭಾರತ ಕುಡಿದು ಶತ ಒಂದು ಲಕ್ಷ ಶ್ಲೋಕ ಇದೆ. ಒಂದು ಲಕ್ಷ ಶ್ಲೋಕ ಎಷ್ಟು ಅರ್ಥವನ್ನು ಹೇಳ್ತದೆ, ಒಂದೊಂದು ಶ್ಲೋಕವು ಕೂಡ ಹತ್ತು ಅರ್ಥ ಹೇಳ್ತಾ ಇದೆ. ವಿಷ್ಣು ಸಹಸ್ರನಾಮ ಸಾವಿರ ನಾಮ ಇದೆ, ಒಂದೊಂದು ನಾಮ ಎಷ್ಟು ಹೇಳ್ತಾ ಇದೆ ಅರ್ಥ ಅಂದ್ರೆ ಶತಾರ್ಥಕ ಹೇಳ್ತಾ ಇದ್ದಾರೆ. ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೇ ವಿಷ್ಣು ಸಹಸ್ರನಾಮಾತಿ ನಿರಂತರ ಶತಾರ್ಥಕ. ಒಂದು ನಾಮಕ್ಕೆ ಇದೇ ಅರ್ಥ ನೂರು ಅರ್ಥ, ಒಂದು ನಾಮಕ್ಕಿಲ್ಲಂತಿಲ್ಲ, ಪ್ರತಿಯೊಂದು ನಾಮಕ್ಕೂ ಕೂಡ ನೂರು ನೂರು ಅರ್ಥ ಇದೆ. ಒಂದೊಂದು ಶ್ಲೋಕಕ್ಕೂ ಕೂಡ ಹತ್ತು, ಮಹಾಭಾರತ ಶ್ಲೋಕಕ್ಕೆ ಹತ್ತು ಅರ್ಥ ಇದೆ, ಹತ್ತು ಹತ್ತು ಅರ್ಥ ಇದೆ ಎಂಬುದಾಗಿ ಆಚಾರ್ಯರು ಇದನ್ನು ಪ್ರಮಾಣದ ಮೂಲಕ ಉಲ್ಲೇಖ ಮಾಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮಕ್ಕೆ ಸಾವಿರ ಅರ್ಥ, ನೂರು ಅರ್ಥ ಇದೆ ಅಂತ ಹೇಳಿದಾಗ ವಿದ್ವಾಂಸರ ಗೋಷ್ಠಿ ಸಭೆಯಲ್ಲಿ ಹೇಳಿದ್ರಂತೆ. ಆಗ ವಿದ್ವಾಂಸರು ಚಾಲೆಂಜ್ ಮಾಡಿದ್ರು, ಹೇಳಿ ನೋಡೋಣ ಅಂತ. ಆಗ ಆಚಾರ್ಯ ಪ್ರತಿಯಾಗಿ ಚಾಲೆಂಜ್ ಮಾಡಿದ್ರು, ನಾನು ಹೇಳ್ತೇನೆ ನಾನು ಹೇಳಿದಂತೆ ಮತ್ತೆ ನೀವು ಅನುವಾದ ಮಾಡಿದ್ರು ಅಂತ ಹೇಳಿದ್ರಂತೆ. ಆಯ್ತು ಅಂತ ಒಪ್ಕೊಂಡ್ರು. ಆಚಾರ್ಯರು ನೂರ ವಿಶ್ವಂ ಒಂದು ಶಬ್ದಕ್ಕೆ ಅರ್ಥ ಹೇಳಿಕ್ ಶುರು ಮಾಡಿದ್ರು, ಇನ್ನೂ ಪೂರ್ತಿ ಮುಗಿಸಿಲ್ಲ, ಒಂದು ಇಪ್ಪತ್ತೈದು ಮೂವತ್ತು ಅರ್ಥ ಇಷ್ಟೇ ಹೇಳಿದ್ದಾರೆ. ಆದ್ರೆ ಆಚಾರ್ಯ ಹೇಳುವಾಗ ಆ ಅರ್ಥಕ್ಕೇನು ಪ್ರಮಾಣ, ಅದು ಮೂಲ ಶಬ್ದ ಯಾವುದು, ಅದಕ್ಕೆ ಯಾವ ಪ್ರತ್ಯಯ ಬಂತು, ಯಾವ ರೀತಿಯಾಗಿ ನಿರ್ವಚನ, ಅದಕ್ಕೆ ಈ ಅರ್ಥ ಯಾವ ಪ್ರಮಾಣದಿಂದ ಬದ್ಧವಾಗಿದೆ, ಇದೆಲ್ಲ ಕೊಟೇಶನ್ ಕೊಟ್ಟು ಸಾಧಾರಣವಾಗಿ ಹೇಳಲಿಕ್ಕೆ ಹೋದಾಗ ಅವರಿಗೆ ಬುದ್ಧಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಿಲ್ಲ. ಕ್ಷಾಮ್ಯ ಸೌಮ್ಯ ಸಕಲ ಜ್ಞಾನಮಸ್ತೆ ಹೇ ಭುವಂತ ಇದು ತಂಗಿಲ ನೇಮೋ, ತಪ್ಪಾಯಿತು, ನಿಮ್ಮನ್ನು ಕೆಣಕಲಿಕ್ಕೆ ಹೋಗಿದ್ದೇವೆ, ಚಾಪಲ್ಯದಿಂದ ಕೆಣಕಿದ್ದೇವೆ, ದೇವತೆಗಳಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂತಹ ಪ್ರತಿಭೆ, ಅಸಾಧಾರಣವಾದ ಪ್ರತಿಭೆ, ಇದಕ್ಕೆ ನಾವು ಮಾರು ಹೋಗಿದ್ದೇವೆ, ನಿಮ್ಮನ್ನು ನಾವು ಚಾಪಲ್ಯದಿಂದ ಕೆಣಕಿದ್ದೇವೆ, ತಪ್ಪಾಯಿತು ಅಂತ ಬೇಡಿಕೊಂಡ್ರು, ಪ್ರಾರ್ಥನೆ ಮಾಡಿದಂತೆ ನಮಸ್ಕಾರ ಮಾಡಿದಂತೆ. ಹೀಗೆ ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ನೂರು ಅರ್ಥ ಇದೆ ಅಂತ ಬಾಯಿಲಿ ಮಾತ್ರ ಹೇಳಿದ್ದಲ್ಲ, ಅದನ್ನು ಸಾಬೀತುಪಡಿಸಿದ್ದಾರೆ ವಿದ್ವದ್ ಗೋಷ್ಠಿಯಲ್ಲಿ. ಇಂಥ ಅರ್ಥದ ಭಾರದಿಂದ ಕೂಡಿದ್ದರಿಂದಾಗಿ ಮಹಾಭಾರತ ಎಂಬುದಾಗಿ ಅದಕ್ಕೆ ಹೆಸರು ಬಂತು. ಅಂತಹ ಮಹಾಭಾರತದಲ್ಲಿ ಸಾರಭೂತವಾದದ್ದು ಭಗವದ್ಗೀತೆ. ಭಗವದ್ಗೀತೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನು ಹೇಳ್ತಾ ಇದೆ, ಮೊದಲನೇ ಅಕ್ಷರ ನೋಡ್ರಿ, ಕೊನೆಯ ಅಕ್ಷರ ನೋಡ್ರಿ, ಅದು ಗೊತ್ತಾಗತ್ತೆ ಭಗವದ್ಗೀತೆ ಏನ್ ಹೇಳ್ತದೆ ಅಂತ. ಏನ್ ಹೇಳ್ತದೆ, ಧರ್ಮ ಕ್ಷೇತ್ರ ಅಂತ ಧರ್ಮ, ಧರ್ಮ ಅಂತ ಮೊದಲನೇ ಅಕ್ಷರ, ಧ್ರುವಾನೀತಿರ್ ಮತಿರ್ಮಮ ಮಾ ಧರ್ಮ. ಭಗವದ್ಗೀತೆ ಏನ್ ಹೇಳ್ತದೆ ಅಂದ್ರೆ ಧರ್ಮ ಹೇಳ್ತಾ ಇದೆ. ಧರ್ಮ ಹೇಳ್ತಾ ಇದೆ ಅಂದ್ರೆ ನಾವು ಮಾಡ್ತಕ್ಕಂತ ಧರ್ಮ ಅಂತ ಇಷ್ಟೇ ನಮಗೆ ಅರ್ಥವಾಗುವುದು. ಆದ್ರೆ ನಿಜವಾಗಿ ಭಗವದ್ಗೀತೆ ಧರ್ಮ ಹೇಳ್ತದೆ, ಮುಖ್ಯವಾಗಿ ಧರ್ಮವನ್ನು ಹೇಳ್ತದೆ ಅಂದ್ರೆ ಯಾರು ಧರ್ಮ, ಧರ್ಮೋ ಧರ್ಮ ವಿದುತ್ತಮ, ಭಗವಂತ ಧರ್ಮ, ಜಗತ್ತನ ಸಂಸಾರ ಸಮುದ್ರದಿಂದ ಬಿದ್ದಿರ್ತಕ್ಕಂತಹ ಭಕ್ತರನ್ನ ಭಗವಂತ ಉದ್ಧಾರ ಮಾಡ್ತಾ ಇದ್ದಾನೆ. ಯಾವುದು ಉದ್ಧಾರ ಮಾಡುತ್ತದೋ ಅದು ಧರ್ಮ, ಧಾರಣ ಧರ್ಮ ಮುಖ್ಯತೆ. ಭಗವಂತ ಭಗವದ್ ಭಕ್ತರನ್ನ ನಿಷ್ಕಾಮ ಕರ್ಮದ ಮೂಲಕ ತನ್ನ ಆರಾಧನೆ ಮಾಡ್ತಕ್ಕಂತ ಭಕ್ತರನ್ನ ತನ್ಮೂಲಕವಾಗಿ ತನ್ನಲ್ಲೇ ಮನಸ್ಸು ಯಾರು ಇಡ್ತಾ ಇದ್ದಾರೆ ಅವರನ್ನು ಭಗವಂತ ಉದ್ಧಾರ ಮಾಡ್ತಾರೆ. ತೇಷಾಂ ಅಹಂ ಸಮುದ್ಧರ್ತ ಮಯ್ಯಾವೇಶಿತ ಚೇತಸ ಭವಾನಿ ನಜಿರಾತ್ ಪಾರ್ಥ ಮಯ್ಯಾವೇ ತೇಷಾಂ ಅಹಂ ಸಮುದ್ಧರ್ತ. ಮೃತ್ಯು ಸಂಸಾರ ಸಾಗರ, ಮೃತ್ಯು ಸಂಸಾರ ಸಾಗರದಿಂದ ಭಗವಂತ ಭಕ್ತರನ್ನ ಉದ್ಧಾರ ಮಾಡ್ತೇನೆ, ನಾನು ಉದ್ಧಾರ ಮಾಡ್ತೇನೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸಂಸಾರ ಸಮುದ್ರದಿಂದ ಭಕ್ತರನ್ನು ಯಾರು ಉದ್ಧಾರ ಮಾಡ್ತಾನೋ ಆ ಭಗವಂತ ಧರ್ಮ, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ. ಇನ್ನು ಸಕಲ ಗುಣಗಳಿಂದ ಸಕಲ ಗುಣಗಳನ್ನು ಧಾರಣೆ ಮಾಡ್ತಾ ಇದ್ದಾರೆ, ಆದ್ರಿಂದಾಗಿ ಧರ್ಮ, ಜಗತ್ತನ್ನು ಧಾರಣೆ ಮಾಡ್ತಾ ಇದ್ದಾರೆ ವಿಶ್ವರೂಪದಲ್ಲಿ ಪ್ರತ್ಯಕ್ಷವಾಗಿ ಭಗವಂತನ ಶರೀರದಲ್ಲಿ ಜಗತ್ತು ಇದ್ದದ್ದನ್ನು ಪ್ರತ್ಯಕ್ಷವಾಗಿ ಅರ್ಜುನ ನೋಡಿದ. ಹೀಗೆ ಜಗದ್ಧಾರಕನಾಗಿ ಭಗವಂತ ಕಾಣಿಸಿಕೊಂಡಿದ್ದಾನೆ. ಈ ಎಲ್ಲಾ ಅರ್ಥದಲ್ಲಿಯೂ ಭಗವಂತ ಧರ್ಮ, ಅವನನ್ನು ಮುಖ್ಯವಾಗಿ ಭಗವದ್ಗೀತೆ ಹೇಳ್ತದೆ. ಅದಾದ ನಂತರ ಭಗವಂತನನ್ನ ನಾವು ಹೋಗಿ ಸೇರ್ಬೇಕಾದ್ರೆ ಒಂದು ಸಂಪರ್ಕ ಮಾಧ್ಯಮ ಉಂಟಲ್ವ, ಅದು ಯಾರು, ವಾಯುತತ್ವ, ಪ್ರಾಣತತ್ವ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ, ಜೀವ ಮತ್ತು ಪರಮಾತ್ಮ. ಬಹಳ ದೂರ ಇದ್ದಾನೆ, ಹತ್ತಿರದಲ್ಲಿದ್ದರೂ ಕೂಡ ಮನಸ್ಸಿನಿಂದ ಬಹಳ ದೂರ ಆಗಿದ್ದಾನೆ. ಈ ಜೀವನ ಹತ್ತಿರದಲ್ಲೇ ಭಗವಂತ ಬಿಂಬರೂಪಿ ಪರಮಾತ್ಮ ರಕ್ಷಕನಾಗಿ ಇದ್ದಾನೆ. ಹೇಗೆ ಕಣ್ಣಿನ ರೆಪ್ಪೆ ಕಣ್ಣಿನ ಪಕ್ಕದಲ್ಲೇ ಇರದ್ದು ಕಣ್ಣನ್ನು ಧೂಳುಗಳಿಂದ ಕಣಗಳಿಂದ ರಕ್ಷಣೆ ಮಾಡ್ತಾ ಇರ್ತದೋ, ಅದೇ ರೀತಿಯಾಗಿ ಈ ಪ್ರತಿಬಿಂಬನಾದ ಜೀವನನ್ನ ಕಣ್ಣಿನ ರೆಪ್ಪೆ ಕಣ್ಣಿನ ಹತ್ತಿರ ಇದ್ದು ಕಣ್ಣನ್ನು ರಕ್ಷಣೆ ಮಾಡುವಂತೆ ಈ ಜೀವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದರೆ ಕಣ್ಣಿಗೆ ಕಣ್ಣಿನ ರೆಪ್ಪೆ ಇದ್ದದ್ದು ಗೊತ್ತಾಗುವುದಿಲ್ಲ. ಅದೇ ರೀತಿಯಾಗಿ ಈ ಜೀವನಿಗೆ ಪರಮಾತ್ಮ ಹತ್ತಿರ ಇದ್ದರೂ ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮನಸ್ಸಿನಿಂದ ಬಹಳ ದೂರಾಗಿದೆ. ಈ ಮನಸ್ಸಿನಿಂದ ಬಹಳ ದೂರವಾಗಿರ್ತಕ್ಕಂತಹ ಈ ಸಾಧಕ ಜೀವನಿಗೂ ಅದಾದ ನಂತರ ಆ ಪರಮಾತ್ಮನಿಗೂ ಸಂಪರ್ಕವನ್ನು ಕಲ್ಪಿಸುವಂತಹ ಸಂಪರ್ಕ ಮಾಧ್ಯಮ ಯಾರು ಅಂದ್ರೆ ಅದು ಪ್ರಾಣತತ್ವ. ಧರ್ಮೋ ವಾಯುರುತಿ ಪ್ರೋಕ್ತ ವಾಯು ಧಾರಯತಿ ಪ್ರಜಾ. ಧರ್ಮ ಅಂದ್ರೆ ಎರಡನೇದಾಗಿ ಧರ್ಮ ಅಂದ್ರೆ ಉದ್ಧಾರ ಮಾಡತಕ್ಕಂತಹ ಧರ್ಮ ಅಂದ್ರೆ ಪ್ರಾಣತತ್ವ. ಯಾಕೆಂದ್ರೆ ನಾವು ಶರೀರವನ್ನು ಧಾರಣ ಮಾಡುವುದು ಯಾರಿಂದ? ಪ್ರಾಣತತ್ವ ಇಲ್ಲ ಅಂದ್ರೆ, ಪ್ರಾಣ ಹೋಯಿತು ಅಂದ್ರೆ ಈ ಶರೀರ ಪತನ, ಪ್ರಾಣ ಬಂತು ಅಂದ್ರೆ ಶರೀರ ಧಾರಣೆ, ಪ್ರಾಣ ಇಲ್ಲ ಅಂದ್ರೆ ಶರೀರವನ್ನು ನಮಗೆ ಧಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿಜವಾಗಿಯೂ ಕೂಡ ಈ ಶರೀರದಲ್ಲಿ ಸನ್ನಿಹಿತರಾಗಿದ್ದು ಪ್ರಾಣವನ್ನು ಧಾರಣೆ ಮಾಡುವವರು, ಅದರ ಶರೀರವನ್ನು ಧಾರಣೆ ಮಾಡುವವರು ಪ್ರಾಣತತ್ವ. ಇಡೀ ಉಪನಿಷತ್ತಿನಲ್ಲಿ ಶರೀರವನ್ನು ಧಾರಣೆ ಮಾಡುವವರು ಪ್ರಾಣದೇವರು. ಅಹಮೇವ ಏತದ್ ಬಾಣ ನಮಷ್ಟವ್ಯ ಧಾರಯಾನಿ. ತತ್ವಾಭಿಮಾನಿ ದೇವತೆಗಳಲ್ಲಿ ಪರಸ್ಪರ ವಿವಾದ ಬಂದಾಗ ಯಾರು ಶ್ರೇಷ್ಠರು, ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳಿದಾಗ, ನಾನೇ ಈ ಶರೀರ ಬಾಣ ಅಂದ್ರೆ ಶರೀರ, ಶರೀರವನ್ನ ಧಾರಣೆ ಮಾಡ್ತಾ ಇದ್ದೀನಿ. ಎಲ್ಲರೂ ಪರೀಕ್ಷೆ ಮಾಡಲಿಕ್ಕೆ ಹೋದ್ರು, ಎಲ್ಲಾ ಶರೀರ ತತ್ವಾಭಿಮಾನಿ ದೇವತೆಗಳು ನಿರ್ಗಮಿಸಿದ್ರು, ಆದ್ರೆ ಏ ದೇಹ ಪತಿತವಾಗಿಲ್ಲ. ಪ್ರಾಣದೇವರು ನಿರ್ಗಮಿಸಿಬಿಟ್ರು, ದೇಹ ಧುಪ್ಪನೆ ಕೆಳಗೆ ಪತಿತವಾಯಿತು. ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಬಂದ್ರು, ಶರೀರ ಏಳಲಿಲ್ಲ. ಆದ್ರೆ ಪ್ರಾಣದೇವರು ಬಂದ್ರು ಶರೀರ ಇದ್ದಂತೆ. ಹಾಗಾಗಿ ಪ್ರಾಣದೇವರು ಶರೀರ ಧಾರಕರು, ಪಿಂಡಾಂಡ ಧಾರಕರು, ಬ್ರಹ್ಮಾಂಡ ಧಾರಕರು, ಅಷ್ಟೇ ಅಲ್ಲ ಕೂರ್ಮ ರೂಪದಿಂದ ಆನೆ ರೂಪದಿಂದ ಪ್ರಾಣದೇವರು ಈ ಜಗತ್ತನ್ನು ಹೊತ್ತಿರ್ತಕ್ಕಂತಹ ಶೇಷದೇವರನ್ನ ತನ್ನ ಬಾಲದಲ್ಲಿ ಹೊತ್ಕೊಂಡಿದ್ದಾರೆ. ಹೀಗಾಗಿ ಪಿಂಡಾಂಡವನ್ನು ಧಾರಣೆ ಮಾಡುವ ಮೂಲಕ, ಬ್ರಹ್ಮಾಂಡವನ್ನು ಧಾರಣೆ ಮಾಡುವ ಮೂಲಕ ಸಂಸಾರದಲ್ಲಿ ಬಿದ್ದಂತ ಎಲ್ಲ ಸದ್ಭಕ್ತರನ್ನ ಅದು ಜ್ಞಾನದ ಕಡೆಗೆ ಅವರನ್ನ ತಿರುಗಿಸಿ ಸಂಸಾರದಿಂದ ಅವರು ಉದ್ಧಾರ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಲೂ ಕೂಡ ಎರಡನೇದಾಗಿ ಪ್ರಾಣದೇವರು ಧರ್ಮ, ಧಾರಕರಾದ್ರಿಂದಾಗಿ ಉದ್ಧಾರಕರಾದ್ರಿಂದಾಗಿ ಧರ್ಮ. ನಂತರ ಅವರು ಹೇಳಿದ ಭಗವಾನ್ ಕೃಷ್ಣ ಹೇಳಿರ್ತಕ್ಕಂತಹ ಧರ್ಮ, ಭಾಗವತ ಧರ್ಮ, ನಿಷ್ಕಾಮ ಕರ್ಮ, ಅದು ಧರ್ಮ. ಹೀಗೆ ಮೂರು ವಿಧವಾದ ಸಂಪರ್ಕ ಮಾಧ್ಯಮ ಸಗೇನಾನ್ ಬ್ರಹ್ಮಗಮಯ, ಪರಮಾತ್ಮನನ್ನು ನಮಗೆ ಹೊಂದಿಸುವವರು ಪ್ರಾಣತತ್ವ. ಅವನ ಬಗ್ಗೆಯೂ ಸಾಕಷ್ಟು ಇಲ್ಲಿ ಉಲ್ಲೇಖ ಇದೆ. ಹಾಗೆ ಅದರ ನಂತರ ಭಾಗವತ ಧರ್ಮ, ನಿಷ್ಕಾಮ ಕರ್ಮ, ಫಲದಾಸೆಯನ್ನು ತೊರೆದು ಭಗವಂತನ ಪೂಜಾ ದೃಷ್ಟಿಯಿಂದ ನಾವು ಕರ್ಮವನ್ನು ಮಾಡತಕ್ಕಂಥ. ಸರ್ವಂ ತದಾರಾಧನಮೇವ ಭೂಯ ಪ್ರಾತ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತದ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಿಗ್ಗೆಯಿಂದ ಸಂಜೆ ತನಕ, ಸಂಜೆಯಿಂದ ಮತ್ತೆ ಬೆಳಗಿನ ತನಕ ಏನೇನು ಮಾಡ್ತಾ ಇದ್ದೇವೆ ಅದೆಲ್ಲವೂ ಭಗವಂತನ ಆರಾಧನೆ ಆಗಲಿ ಎಂಬ ದೃಷ್ಟಿಯಿಂದ ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಿ ಕೊಂತೆಯ ತತ್ ಕುರುಷ್ವ ಮದರ್ಪಣ. ಏನೇನು ನಾವು ಚಿಂತನೆ ಮಾಡ್ತೇವೆ, ಏನೇನು ಅರ್ಪಣೆ ಮಾಡ್ತೇವೆ, ಏನೇನು ಹೋಮ ಮಾಡ್ತೇವೆ, ಏನೇನು ದಾನ ಮಾಡ್ತೇವೆ, ಏನೇನು ತಿಂತೇವೆ, ಏನೇನು ಕುಡಿತೇವೆ, ಅದೆಲ್ಲವೂ ಕೃಷ್ಣನಿಗೆ ತೋರಿಸು, ಕೃಷ್ಣನಿಗೆ ಅರ್ಪಣೆ ಮಾಡು, ತನಗೆ ಅರ್ಪಣೆ ಮಾಡು ಅಂತ ಭಗವಂತ ಹೇಳಿದ. ಹೀಗೆ ಭಗವಂತನ ಅರ್ಪಣಾ ಬುದ್ಧಿಯಿಂದ ನಮ್ಮ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಆಶ್ರಮ ವರ್ಣಾಶ್ರಮಕ್ಕೆ ಉಚಿತವಾಗಿರ್ತಕ್ಕಂತಹ ಧರ್ಮವನ್ನ ಭಗವಂತನ ಪೂಜಾ ದೃಷ್ಟಿಯಿಂದ ಮಾಡಿದರೆ, ಯಾವುದೇ ಫಲದಾಸೆಯನ್ನು ಮಾಡದೆ ಮಾಡಿದರೆ ಅದು ಭಾಗವತ ಧರ್ಮ, ಅದು ನಿಷ್ಕಾಮ ಕರ್ಮ. ಇದನ್ನು ಭಗವಂತ ನನಗೆ ಹೇಳಿದ. ಇದು ಇಷ್ಟು ಭಗವದ್ಗೀತೆಯ ಸಾರಾಂಶ. ಅದರ ಒಂದು ಪ್ರಶ್ನೆ ಎಲ್ಲರಿಗೂ ಬರ್ತಾ ಇದೆ. ಅದು ಏನು ಪ್ರಶ್ನೆ? ಭಗವಂತ ಅರ್ಜುನನ ಉದ್ದಗಲದಲ್ಲಿಯೂ ಕೂಡ ನೀನು ಧರ್ಮ ಮಾಡು, ನೀನು ಧರ್ಮ ಮಾಡು, ಧರ್ಮ ಮಾಡು, ಯುದ್ಧವನ್ನು ಮಾಡು ಅಂತ ಹೇಳಿದ. ಕೊನೆಗೆ ಏನು ಹೇಳ್ತಾ ಇದ್ದಾನೆ? ಭಗವದ್ಗೀತೆಯ ಕೊನೆಯ ಶ್ಲೋಕವನ್ನು ನೋಡಿದಾಗ ನಮಗೆ ದಿಗ್ಭ್ರಮೆ ಆಗಿಬಿಡುತ್ತೆ. ಕೃಷ್ಣ ಮತಾಂತರ ಮಾಡಿಬಿಟ್ನ ಅಂತ. ಹೇಗೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ಪಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾಶು. ಇಷ್ಟುವರೆಗೆ ಧರ್ಮ ಮಾಡು ಮಾಡು ಮಾಡು, ಕುರು ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷಿಭಿಃ ಕುರು ಕರ್ಮ ತಸ್ಮಾತ್ ಕುರು ಕರ್ಮ ತಸ್ಮಾತ್ ಪೂರ್ವೈ ಪೂರ್ವತರಂಕೃತ, ನೀನು ಕರ್ಮ ಮಾಡು, ಧರ್ಮ ಮಾಡು, ಯುದ್ಧ ಮಾಡು ಅಂತ ಹೇಳಿ ಕೊನೆಗೆ ಎಲ್ಲಾ ಧರ್ಮವನ್ನು ಬಿಡು, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಾ ಧರ್ಮವನ್ನು ಬಿಟ್ಟು ನನಗೆ ಶರಣಾಗತನಾಗು, ಯಾವ ಧರ್ಮ ಮಾಡಬೇಕಾಗಿಲ್ಲ, ನಿಷ್ಕರ್ತವ್ಯ ಕರ್ತವ್ಯದಿಂದ ಮುಖನಾಗು, ಧರ್ಮದಿಂದ ಮುಖನಾಗು, ನನಗೆ ಶರಣಾಗತನಾದ್ರೆ ಸಾಕು, ನಾನು ನಿನ್ನ ಎಲ್ಲಾ ಪಾಪದಿಂದಲೂ ಕೂಡ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಇಷ್ಟತರಗೆ ಧರ್ಮ ಮಾಡು ಅಂತ ಹೇಳಿ ಕೊನೆಗೆ ಧರ್ಮದ ತ್ಯಾಗದ ಸಂದೇಶ ಕೊಟ್ಟ ಅಂತಾದ್ರೆ ನಮಗೆ ಅದೇ ಹೆಚ್ಚು ರುಚಿಸಿದೆ. ಯಾಕೆ ಬಿಡುವುದರಲ್ಲಿ ತಾತ್ಪರ್ಯ, ನಮಗೆ ಹಿಡ್ಕೊಳ್ಳೋದ್ರಲ್ಲಿ ಅಲ್ಲ. ಇದರ ಮರ್ಮ ಏನು? ಆಚಾರ್ಯರು ಹೇಳ್ತಾ ಇದ್ದಾರೆ, ಕೃಷ್ಣನೇ ತಿಳಿಸಿದ್ದನ್ನು ಆಚಾರ್ಯ ಹೇಳ್ತಾರೆ, ಧರ್ಮ ಮಾಡು ಅಂತ ಹೇಳಿದವನು ಈ ಒಂದು ಶ್ಲೋಕದಲ್ಲಿ ಕೊನೆಗಾಗುವ ಧರ್ಮ ಬಿಡು ಅಂತ ಹೇಳಿದ್ನಲ್ಲ, ಏನಿದರ ಅರ್ಥ? ಕೃಷ್ಣ ಹೇಳ್ತಾನೆ, ಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮನು ಬಿಡಬೇಕು ಅಂತ, ಕೃಷ್ಣನೇ ಹೇಳಿದ್ದಾನೆ, ಸ್ಪಷ್ಟವಾಗಿ ಹೇಳ್ತಾನೆ. ಆ ಕರ್ಮದ ಬಿಡು ಅಂದ್ರೆ ಅರ್ಥ ಏನು? ಯಾಕಂದ್ರೆ ಧರ್ಮ ಬಿಡುವುದು ಅಂದ್ರೆ ಧರ್ಮ ಬಿಟ್ಟರೆ ಅದು ಅನರ್ಥ. ಯಾಕೆಂದ್ರೆ ನಮ್ಮ ನಮಗೆ ವಿಹಿತವಾಗಿರ್ತಕ್ಕಂತ ಧರ್ಮವನ್ನು ಬಿಟ್ಟಾಗ ಅನರ್ಥ ಆಗ್ತಾ ಇದೆ. ಯಾಕಂದ್ರೆ ನಕರ್ಮ ಲಿಪ್ಯತೆ ನರೆ ಕುರುವನ್ನೇವೇಹ ಕರ್ಮಾಣಿ ದಿಧಿ ವಿಷಯ ಶತಂ ಸಮಾಹ. ಶತಾಯುಷ್ಯ ಉಳ್ಳವನು ಮನುಷ್ಯ, ಅವನು ಕರ್ಮವನ್ನು ಮಾಡ್ತಾ ಬದುಕಬೇಕು. ದಿಧಿ ವಿಷಯ ಬದುಕಬೇಕನ್ನು ಇಚ್ಛೆ ಪಡಬೇಕಾದ್ರೂ ಕರ್ಮ ಮಾಡ್ತಾ ಇರ್ಬೇಕು. ನಾನು ಕೋಸ್ತೇನೆ ಕರ್ಮ ಲಿಪ್ಪಿದ್ದೇನೆ, ಹೀಗೆ ಮಾಡ್ತಾ ಇದ್ರೆ ಚಿಂತೆ ಇಲ್ಲ, ಕರ್ಮವನ್ನು ಬಿಟ್ಟರೆ ಲೇಪ ಉಂಟು ಅಂತ ಉಪನಿಷತ್ತೇ ಹೇಳ್ತಾ ಇದೆ. ಹಾಗಾಗಿ ಕೃಷ್ಣ ಆ ಉಪನಿಷತ್ತಿನ ಸಾರಭೂತವಾದ ಭಗವದ್ಗೀತೆ ಹೇಳುವಾಗ ಕರ್ಮವನ್ನು ಬಿಡ್ಲಿಕ್ಕೆ ಹೇಗೆ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಏನರ್ಥ ಧರ್ಮ ಬಿಡು ಕರ್ಮ ಬಿಡು ಅಂದ್ರೆ? ಕೃಷ್ಣನೇ ಹೇಳ್ತಾನೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯಬಿದೀಯತೆ. ಕರ್ಮವನ್ನು ಮಾಡು ಆದರೆ ಫಲವನ್ನು ಬಿಡು, ಧರ್ಮ ಮಾಡು ಅಂತೇ ಅರ್ಥ. ಆದರೆ ಧರ್ಮ ಬಿಡು ಅಂದ್ರೆ ಏನರ್ಥ? ಧರ್ಮದ ಫಲವನ್ನು ಬಿಡು, ಫಲದ ಆಸೆಯಿಂದ ಧರ್ಮ ಮಾಡಬೇಡ ಅಂತ ಅರ್ಥವೇ ವಿನಃ ಕರ್ತವ್ಯವನ್ನು ಬಿಡು ಅಂತ ಅರ್ಥಲ್ವಾ? ಕರ್ತವ್ಯದ ಫಲವನ್ನು ಬಿಡು ಅಂತ ಸ್ಪಷ್ಟವಾಗಿ ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯಬಿದೀಯತೆ. ಯಾರು ಕರ್ಮದ ಫಲವನ್ನು ಬಿಡ್ತಾನೋ, ಕರ್ಮ ಮಾಡಿದ್ರು ಕೂಡ ಕರ್ಮ ಫಲವನ್ನು ಬಿಡ್ತಾನೋ ಅವನು ತ್ಯಾಗಿ. ನಾವು ಎಷ್ಟೋ ಜನರನ್ನು ಹೇಳ್ತಾರೆ ಗಾಂಧೀಜಿ ಬಹಳ ತ್ಯಾಗಿಗಳು ಅಂತ, ಗಾಂಧೀಜಿಗಳು ತ್ಯಾಗಿಗಳು ಅಂತ ಹೇಳ್ತೇವೆ, ದೃಷ್ಟಾಂತ ಕೊಡ್ತೇವೆ. ತ್ಯಾಗಿಗಳು ಅಂದ್ರೆ ಕರ್ತವ್ಯ ತ್ಯಾಗಿಗಳನ್ನು ಯಾರೋ ತ್ಯಾಗಿಗಳು ಅಂತ ಹೇಳುವುದಿಲ್ಲ, ಕರ್ತವ್ಯದ ಫಲವನ್ನು ಯಾರು ಬಿಟ್ಟಿದ್ದಾರೋ ಅವರನ್ನೇ ತ್ಯಾಗಿಗಳು ಅಂತ ಹೇಳುದು. ಲೋಕದಲ್ಲಿ ಕರ್ತವ್ಯ ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟ ಸೋಮಾರಿಯಾಗಿ ಬಿಟ್ಟಿದ್ದಾನೆ ಅವನನ್ನು ಯಾರು ತ್ಯಾಗಿ ಅಂತ ಹೇಳುವುದಿಲ್ಲ, ಕರ್ತವ್ಯ ಬಿಟ್ಟರೆ ಯಾರು ತ್ಯಾಗಿ ಅಂತ ಹೇಳುವುದಿಲ್ಲ. ಕರ್ತವ್ಯ ಮಾಡಿ ಫಲವನ್ನು ಯಾರು ಬಿಟ್ಟಿದ್ದಾರೋ, ನಿಸ್ವಾರ್ಥದಿಂದ ಯಾರು ಕರ್ತವ್ಯ ಮಾಡಿದ್ದಾರೋ ಅವರನ್ನು ತ್ಯಾಗಿಗಳು ಅಂತ ಕರೆಯುದು. ಹಾಗೆ ಕೃಷ್ಣ ಪರಮಾತ್ಮ ಧರ್ಮ ತ್ಯಾಗ ಮಾಡು ಅಂದ್ರೆ ನೀನು ಕರ್ತವ್ಯ ಮಾಡು ಧರ್ಮ ಮಾಡು ಅದರ ಫಲದಾಸೆಯನ್ನು ತೊರೆಯಿ ಎಂಬುದಾಗಿ ಕೃಷ್ಣನ ಅಭಿಪ್ರಾಯ ಅಂತಹ. ಹಾಗಾದ್ರೆ ಕೃಷ್ಣ ಪರಮಾತ್ಮ ಫಲದಾಸೆ ಮಾಡಬೇಡ ಅಂತ ಹೇಳಿದ್ದು, ಇದು ಸಾಧ್ಯವು. ಹಾಗಾದ್ರೆ ಇದೊಂದು ಕರ್ಮ ಅಂದ್ರೆ ಅದು ನಮಗೆ ಕಾಯಕ್ಲೇಶ, ಕಾಯಕ್ಲೇಶಕರವಾಗಿರ್ತಕ್ಕಂತಹ ಕರ್ಮವನ್ನ ಯಾವುದೇ ಒಂದು ಫಲದಾಸ ಆಕಾಂಕ್ಷೆ ಮಾಡು ಅಂತ ಹೇಳಿದ್ರೆ ಇದು ಸಾಧ್ಯವು. ಇದು ಯಾಕೆ ಮಾಡಬೇಕಂತ ಪ್ರಶ್ನೆ ಬರುತ್ತೆ. ಏನೇನೋ ಪ್ರಯೋಜನ ಅಪೇಕ್ಷೆ ಇಲ್ಲ ಇಟ್ಕೊಳ್ಬಾರ್ದು ಅಂತಾದ್ರೆ ಕರ್ಮ ಮಾಡಲಿಕ್ಕೆ ನಮಗೆ ಪ್ರೇರಣೆ ಬರುವುದಿಲ್ಲ, ಪ್ರವೃತ್ತಿ ಆಗುವುದಿಲ್ಲ. ಇದು ಅಸಾಧ್ಯವಾದ ಮಾತು. ಯಾವುದೇ ಫಲದಾಸೆ ಇಲ್ಲದೆ ಕರ್ಮ ಮಾಡು ಅಂತ ಹೇಳ್ತಕ್ಕಂಥದ್ದು ಅದು ಪ್ರಯೋಗದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹದ್ದು ಅಪ್ರಾಯೋಗಿಕವಾದ ಸಂದೇಶ ಕೃಷ್ಣನದ್ದು. ಸಾಧ್ಯ ಉಂಟು ಅದು. ಅದಕ್ಕೆ ಹೇಳ್ತಾರೆ ಕೃಷ್ಣ ಹೇಳಿದ ಫಲದ ಆಸೆಯನ್ನು ಬಿಟ್ಟು ಮಾಡು, ಕಾಮನೆ ಮಾಡಬೇಡ, ಕರ್ಮ ಮಾಡುವಾಗ ಕಾಮನೆ ಮಾಡಬೇಡ. ಇದರ ಅರ್ಥ ಏನು? ನಿಷಿದ್ಧವಾದದ್ದು ಯಾವುದು? ಯಾವುದನ್ನು ಕಾಮನೆ ಮಾಡಿದ್ರೆ ನೀನು ಹಾಳಾಗಿ ಹೋಗ್ತೀಯೋ ಅದನ್ನು ಮಾಡಬೇಡ. ಡ್ರೈವಿಂಗ್ ಮಾಡಬೇಡ, ಕುಡಿಬೇಡ, ಕುಡಿದು ಡ್ರೈವಿಂಗ್ ಮಾಡಬಾರದು ಅಂದ್ರೆ ಏನರ್ಥ? ಕುಡಿದು ಮಾಡಬಾರ್ದು ಅಂದ್ರೆ ಏನರ್ಥ? ಹಾಲು ಕುಡಿಬಾರ್ದ, ನೀರು ಕುಡಿಬಾರ್ದ, ಏನರ್ಥ ಲೋಕದಲ್ಲಿ? ಕುಡಿದು ಮಾಡಿದ್ರೆ ಇಷ್ಟೇ ಹೇಳ್ತಾರೆ, ಯಾವುದನ್ನು ಕುಡಿಬಾರ್ದು ಅಂತ ಅರ್ಥ ಅಲ್ಲ. ಯಾವುದನ್ನು ಕುಡಿದು ಡ್ರೈವಿಂಗ್ ಮಾಡಿದ್ರೆ ಅಪಾಯವಾಗತ್ತೋ ಅಪಘಾತ ಆಗತ್ತೋ ಅದನ್ನು ಮಾಡಬೇಡ, ಅದನ್ನು ಕುಡಿಬೇಡ ಅಂತ, ನಿಷಿದ್ಧವಾದನ್ನು ಕುಡಿಬೇಡ ಅಂತ ಅರ್ಥ. ಹಾಗೆ ಕಾಮನೆ ಮಾಡಿ ಕರ್ಮ ಮಾಡಬೇಡ ಅಂದ್ರೆ ಅರ್ಥ ಏನು? ನೀನು ಕಾಮನೆ ಮಾಡಿದಾಗ ಆ ಕರ್ಮ ನಿನಗೆ ಬಂಧಕವಾಗುವುದಾದ್ರೆ, ಅಪಾಯಕಾರಿ ಆಗುವುದಾದ್ರೆ ಅಂತ ಕಾಮನೆ ಮಾಡಬೇಡ ಅಂತ ಅರ್ಥ. ಡ್ರೈವಿಂಗ್ ಮಾಡುವಾಗ ಕುಡಿಬೇಡ ಅಂದ್ರೆ ಹೇಗೆ ಅರ್ಥವೋ, ನಿಷಿದ್ಧವಾದದ್ದನ್ನು ಕುಡಿಬೇಡ, ಮದ್ಯವನ್ನು ಕುಡಿಬೇಡ. ಅದೇ ರೀತಿಯಾಗಿ ಕರ್ಮ ಮಾಡುವಾಗ ಕಾಮನೆ ಮಾಡಬೇಡ ಅಂದ್ರೆ ನಿಷಿದ್ಧವಾದ ಕಾಮನೆಯನ್ನು ಮಾಡಬೇಡ ಅಂತ ಅರ್ಥವೇ ವಿನಃ ಸರ್ವಾತ್ಮನ ಕರ್ಮ ಫಲದಾಸೆಯನ್ನು ಬಿಡಬೇಕಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಲೇ ಇಲ್ಲ, ಕೃಷ್ಣನೇ ಹೇಳ್ತಾನೆ. ಅಲ್ಲಪ್ಪ, ಏವಂ ಜ್ಞಾಪ ಕೃತಂ ಕರ್ಮ ಪೂರ್ವೈರಪಿ ಮುಮೋಕ್ಷವಿಹಿ ಕುರು ಕರ್ಮ ಇವ ತಸ್ಮಾತ್ವಂ ಪೂರ್ವೈ ಪೂರ್ವತರಂ ಕೃತಂ ನೋಡಪ್ಪ, ನನಗೆ ಕರ್ಮದ ಲೇಪ ಆಗುವುದಿಲ್ಲ, ನನಗೆ ಕರ್ಮದ ಬಂಧನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನನ್ನ ಆರಾಧನ ರೂಪದಲ್ಲಿ ಯಾರು ಕರ್ಮ ಮಾಡಿದ್ದಾರೋ, ಹಿಂದಿನವರು ಮಾಡಿದ್ದಾರೆ, ಉಂಟು ಹಿಂದಿನವರು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ? ಮುಮುಕ್ಷುಭಿಹಿ, ಮೋಕ್ಷವನ್ನು ಬಯಸಿ ಮಾಡಿದ್ದಾರೆ. ನೀನು ಕೂಡ ಏನ್ ಮಾಡೋ, ಹಿಂದೆಯವರು ಹೇಗೆ ಮಾಡಿದ್ದಾರೆ ಮೋಕ್ಷವನ್ನು ಬಯಸಿ, ನೀನು ಮಾಡು ಕೇಳ್ತಾನೆ. ಮೋಕ್ಷವನ್ನು ಬಯಸಿ ಹಿಂದಿನವರೆಲ್ಲ ಮಾಡಿದ್ದಾರೆ, ನೀನು ಮೋಕ್ಷದಾಸೆಯನ್ನು ಮಾಡಬಹುದು ಕೇಳ್ತಾನೆ. ಕೃಷ್ಣ ಸರ್ವಾತ್ಮನ ಕರ್ಮ ಫಲವನ್ನು ಬಿಡಬೇಕಂತ ಹೇಳುವುದೇ ಇಲ್ಲ, ಆಸೆ ಬಿಡಬೇಕಂತ ಹೇಳುವುದೇ ಇಲ್ಲ. ಯಾವುದು ಅಪಾಯಕಾರಿಯೋ ಅದನ್ನು ಮಾತ್ರ ಬಿಡಬೇಕಂತ ಹೇಳ್ತಾರೆ. ಅನಿಷಿದ್ಧ ಕಾಮಿತೈವ ಯಕಾಮಿತ್ವ ಮಿತೀರತೆ, ಯಾವುದು ನಿಷಿದ್ಧವಾದದ್ದೋ ಅದನ್ನು ಬಿಟ್ಟರೆ ಅದು ಅಕಾಮಿತ. ಸಕಾಮ ಅಂದ್ರೆ ಸದಾಶೆಯನ್ನು ಮಾಡುವುದು ತಪ್ಪಲ್ಲ, ದುರಾಶೆಯನ್ನು ಮಾತ್ರ ಮಾಡಬಾರದು ಎಂಬುದು ಇದು ಕೃಷ್ಣನ ಅಭಿಪ್ರಾಯವಾಗಿದೆ. ಇಂತಹ ಮತ್ತೆ ಕೊನೆಗೆ ಕೃಷ್ಣ ನಮ್ಮೆಲ್ಲರ ಒಂದು ಕಣ್ಣು ತೆರೆಸ್ತಕ್ಕಂತಹ ಒಂದು ಸಂದೇಶ ಹೇಳಿದ್ದ. ಎಲ್ಲ ಕೆಲವರು ಏನು ಮಾಡ್ತಾರೆ, ಏನೂ ಮಾಡುವುದಿಲ್ಲ, ಏನೇನೂ ಮಾಡಲ್ಲ, ಬಿಟ್ಬಿಡ್ತಾರೆ ಎಲ್ಲ. ಎಲ್ಲ ಬಿಟ್ಟು ನಾವು ಏನು ಮಾಡಿದ್ರು ಚಿಂತೆ ಇಲ್ಲ, ನಮ್ಮ ನಮ್ಮ ಕರ್ತವ್ಯ ನಾವು ಮಾಡಿದ್ರು ಚಿಂತೆ ಇಲ್ಲ. ಕರ್ತವ್ಯ ಬಿಟ್ಟಾಗ ಏನಾದರೂ ನಮಗೆ ಅಂತ್ಯದೇ ಅಂತ್ಯವಾಗ ಏನು ಮಾಡಿದ್ರೆ ಸಾಕು, ತೀರ್ಥಯಾತ್ರಾದಿಗಳನ್ನು ಗಂಗಾದಿ ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ರೆ ಎಲ್ಲ ತೊಳೆದು ಹೋಗಿಬಿಡತ್ತೆ. ಹೀಗೊಂಡು ಕೆಲವರಿಗೆ ಭಾವನೆ, ತೀರ್ಥಯಾತ್ರೆ ಮಾಡಿದ್ರೆ ಮುಗೀತು, ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗಳವರಿಗೆ ದರ್ಶನ ಮಾಡಿಬಿಟ್ರೆ ಮುಗೀತು, ಅಷ್ಟೋದಕ ಮಾಡಿ ಮನಸ್ಸಿನಲ್ಲಿ ಮತ್ತೆಲ್ಲ ನಾವು ಕೃತಾರ್ಥರು ಅಂತ ಕೆಲವರಿಗೆ ಭಾವನೆ. ಕೆಲವರಿಗೆ ಏರ್ಬಿಟ್ಟು ತಿಂತಾರೆ, ತೀರ್ಥಯಾತ್ರೆ ಮಾಡಿದ್ದೇವಲ್ಲ, ಗಂಗಾದಿ ತೀರ್ಥ ಸ್ನಾನ ಮಾಡಿದ್ದೇವಲ್ಲ, ಎಲ್ಲ ಪಾಪ ಹೊರಟು ಹೋಗುತ್ತೆ ಅಂತ ಏನ್ ಮಾಡ್ತಾರೆ, ಕರ್ಮದಲ್ಲಿ ಅಸಡ್ಡೆ ಮಾಡಿ ಮಾಡಬಾರದನ್ನು ಮಾಡಿ ಮಾಡಬೇಕಾದನ್ನು ಬಿಟ್ಟು ತೀರ್ಥಯಾತ್ರೆ ಮಾಡಿದ್ರೆ ಎಲ್ಲ ಮುಗಿತು ಅಂತ ಕೆಲವರಿಗೆ ಕಲ್ಪನೆ ಇದೆ. ಅದನ್ನ ಕೃಷ್ಣ ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನಿನ್ನ ನಿನ್ನ ಕರ್ತವ್ಯಕ್ಕೆ ಉಚಿತವಾಗಿರ್ತಕ್ಕಂಥ ನಿನ್ನ ನಿಮ್ಮ ನಿನಗೆ ಯೋಗ್ಯ ಅನುಸಾರವಾಗಿರ್ತಕ್ಕಂತಹ ವಿಹಿತವಾದ ಧರ್ಮವನ್ನು ಬಿಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನ ನೀರಿಗೆ ಶರಣಾಗತನಾಗಬೇಡ ಅಂತ. ಕೃಷ್ಣನ ನೀರು ಅಂದ್ರೆ ಏನು? ಗಂಗಾದಿ ತೀರ್ಥಗಳು. ಕರ್ತವ್ಯವನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಬಿಟ್ಟು ನಾನು ಯಾವ ಕರ್ತವ್ಯ ಮಾಡಿದರೂ ಚಿಂತೆ ಇಲ್ಲ, ಅದು ಕೃಷ್ಣನ ಪಾದೋದಕ ಇದೆ ಅಲ್ಲ, ಗಂಗೆ ತೀರ್ಥ ಉಂಟಲ್ಲ, ಅದೇ ನನಗೆ ರಕ್ಷಕ ಅಂತ ಹೇಳ್ಕೊಂಡ್ಬಿಟ್ಟು ಮಾಡಿದ್ರೆ ಉಪಯೋಗ ಇಲ್ಲ. ನೀನು ಧರ್ಮವನ್ನು ಬಿಟ್ಟು ಸರ್ವಧರ್ಮವನ್ನು ಪರಿತ್ಯಜ್ಯ ಮೇಕಂ ಮಾಮೇಕಂ ಶರಣಂ ವ್ರಜ, ಧರ್ಮವನ್ನು ಬಿಟ್ಟು ನನ್ನ ನೀರು ನನ್ನ ನೀರನ್ನು ರಕ್ಷಕವಾಗಿ ಹೊಂದಬೇಡ. ಅಂದ್ರೆ ಏನರ್ಥ? ಧರ್ಮ ಬಿಟ್ಟರು ಚಿಂತೆ ಇಲ್ಲ. ಗಂಗಾದಿ ತೀರ್ಥದಲ್ಲಿ ಕೃಷ್ಣ ನೀರನ್ನು ಕೃಷ್ಣ ಪಾದೋದಕ ಗಂಗೆ ಅಲ್ಲಿ ಸ್ನಾನ ಮಾಡಿದ್ರೆ ಚಿಂತೆ ಇಲ್ಲ, ಎಲ್ಲ ಆರಾಮಾಗಿ ಬಿಡತ್ತೆ ಅಂತ ಇಲ್ಲ. ಹಾಗೆ ಮಾಡಬೇಡಪ್ಪ. ಸರ್ವಧರ್ಮಾನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲಾ ಧರ್ಮವನ್ನು ಬಿಟ್ಟು ನನ್ನ ನೀರಿಗೆ ಶರಣಾಗತನಾಗಬೇಡ, ಧರ್ಮವನ್ನು ಮಾಡಿ ಶರಣಾಗತನಾಗಿ. ಧರ್ಮವನ್ನು ಬಿಟ್ಟು ನನ್ನ ನೀರಿನಲ್ಲಿ ಎಷ್ಟು ಸ್ನಾನ ಮಾಡಿದರೂ ಉಪಯೋಗ ಇಲ್ಲ, ಯಾಕೆಂದ್ರೆ ಬೇಕಬೇಕೆಂದ್ರೆ ಧರ್ಮ ಬಿಟ್ಟಿದ್ಯಾ. ಪ್ರಮಾದವಶಾತ್ ಆದ್ರೆ ಪ್ರತ್ಯೇಕ, ಬೇಕಬೇಕೆಂದ್ರೆ ಉದ್ದೇಶಪೂರ್ವಕವಾಗಿ ಔದಾಸ್ಯದಿಂದ ಅಸಡ್ಡೆಯಿಂದ ಬಿಟ್ಟು ಗಂಗಾದಿ ತೀರ್ಥ ನನ್ನ ಪಾದೋದಕವನ್ನು ನೀನು ಮುಳುಗಿದ್ರೆ ಅದು ನಿನಗೆ ರಕ್ಷಣೆ ಕೊಡುವುದಿಲ್ಲ. ಹಾಗಾಗಿ ಏನ್ ಮಾಡಬೇಕು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾ ಮೇಕಂ ಶರಣಂ ವ್ರಜ. ಕೃಷ್ಣ ಪರಮಾತ್ಮ ಇನ್ನೊಂದು ಅರ್ಥ, ಕೃಷ್ಣ ಪರಮಾತ್ಮ ಧರ್ಮವನ್ನು ಬಿಡ್ಲಿಕ್ಕೆ ಹೇಳೇ ಇಲ್ಲ. ಒಂದರ್ಥದಲ್ಲಿ ಧರ್ಮವನ್ನು ಬಿಡ್ಲಿಕ್ಕೆ ಹೇಳಿದ, ಧರ್ಮದ ಫಲವನ್ನು ಬಿಡಬೇಕಂತ ಒಂದರ್ಥ, ಭಗವದ್ಗೀತೆಗೆ ಹತ್ತು ಅರ್ಥ. ಇನ್ನೊಂದು ಅರ್ಥದಲ್ಲಿ ತೆರೆದುಕೊಳ್ಳೋದು ಏನಂದ್ರೆ, ಕೃಷ್ಣ ಹೇಳ್ತಾನೆ ಸರ್ವಧರ್ಮಾನ್ ಮಾ ಪರಿತ್ಯಜ್ಯ, ಪರಿತ್ಯಜ್ಯ ಮಾ, ಮಾ ಅಂದ್ರೆ ನೋ, ಇಂಗ್ಲಿಷ್ನಲ್ಲಿ ನೋ ಇದ್ದ ಹಾಗೆ ಕೃಷ್ಣ ಹೇಳ್ತಾನೆ ಸರ್ವಧರ್ಮವನ್ನು ಪರಿತ್ಯಾಗ ಮಾಡಬೇಡ. ಪರಿತ್ಯಾಗ ಮಾಡ್ದೇನೆ ಅದನ್ನು ಚೆನ್ನಾಗಿ ಮಾಡಿ ನನಗೆ ನನ್ನ ಮನೆಗೆ ಶರಣಾಗತ ನಾವು ಅಂತ ಹೇಳಿ, ನೀನು ಧರ್ಮವನ್ನು ಹಿಡ್ಕೊಂಡ್ಬಿಟ್ಟು ನನ್ನ ಮನೆಗೆ ಬರಬೇಕು, ಆಗ ನಿನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ. ಸರ್ವ ಧರ್ಮ ಅಂದ್ರೆ ಏನು? ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ನೀನು ಬೇರೆ ಯಾವ ಧರ್ಮವನ್ನು ಬಿಡು, ಆದ್ರೆ ಒಂದು ಧರ್ಮ ಬಿಡಬೇಡ, ಅದು ಯಾವುದು ಅಂದ್ರೆ ಸರ್ವ ಧರ್ಮ ಅಂತ. ಸರ್ವ ಧರ್ಮ ಅಂದ್ರೆ ಏನು? ಸರ್ವ ಸರ್ವ ಶಿವಸ್ಥಾನ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಸರ್ವ ಅಂತ ಹೆಸರು. ಇಲ್ಲಿಯೂ ಅಷ್ಟೇ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ವಿಶ್ವರೂಪವನ್ನು ಕಂಡಿರ್ತಕ್ಕಂಥ ಅರ್ಜುನ ಭಗವಂತನನ್ನು ಸರ್ವ ಅಂತ ಕರೀತಾನೆ. ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿದವನು, ಎಲ್ಲಾ ಗುಣಗಳಿಂದ ಪೂರ್ಣನಾದವನು. ಅಷ್ಟೇ ಅಲ್ಲ, ಸರ್ವಂ ಸರ್ವ ಪ್ರದತ್ವಾತ್ ಪ್ರಕೃತೋ ಪುರುಷೋತ್ತಮ, ಸರ್ವಾಭೀಷ್ಟ ಫಲಪ್ರದ. ಬೇರೆ ಬೇರೆ ದೇವತೆಗಳು ತಮ್ಮ ತಮ್ಮ ಪರಿಮಿತಿಯಲ್ಲಿ ಕೆಲವೊಂದನ್ನು ಮಾತ್ರ ಕೊಡ್ತಾರೆ. ಸರ್ವವನ್ನು ಕೊಡುವನು ಪರಮಾತ್ಮ ಮಾತ್ರ, ಪೂರ್ಣನಾದವನು ಪರಮಾತ್ಮ ಮಾತ್ರ, ಸರ್ವ ನಿಯಾಮಕನು ಪರಮಾತ್ಮ ಮಾತ್ರ. ಸರ್ವ ನಿಯಾಮಕ, ಸರ್ವ ಫಲಪ್ರದ, ಪರಿಪೂರ್ಣ. ಅಪರಿಪೂರ್ಣ ದೇವತೆಗಳ ಧರ್ಮವನ್ನು ಮಾಡಿದಾಗ ಅವರೇ ಅಪರಿಪೂರ್ಣರು, ನಿಮ್ಮನ್ನು ಪರಿಪೂರ್ಣರಾಗಿ ಹೇಗೆ ಮಾಡ್ತಾರೆ? ಆದರೆ ಪೂರ್ಣನಾದವನು ಭಗವಂತ ಮಾತ್ರ. ಹಾಗಾದ್ರೆ ಸರ್ವ ಧರ್ಮ ಅಂದ್ರೆ ಪೂರ್ಣನಾದ ಸರ್ವ ಪದಾರ್ಥ ಫಲವನ್ನು ಕೊಡ್ತಕ್ಕಂತಹ ಭಗವಂತ. ಅವನ ಧರ್ಮ ಅಂದ್ರೆ ಭಾಗವತ ಧರ್ಮ, ಅದನ್ನು ಮಾತ್ರ
ಎಷ್ಟು ಮಾತ್ರಕ್ಕೂ ಬಿಡಬೇಡ. ಭಾಗವತ ಧರ್ಮವನ್ನು ನನ್ನ ಧರ್ಮ, ನಾನೇ ಸರ್ವ ಸರ್ವ ಫಲಪ್ರದ ಅಂತಹ ನನ್ನ ಧರ್ಮವನ್ನು ಮಾ ಪರಿತ್ಯಜ್ಯ, ಬಿಡದೇನೆ ಚೆನ್ನಾಗಿ ಅದನ್ನು ಮಾಡಿ ನೀನು ಎಲ್ಲಿಗೆ ಬರಬೇಕು, ನನ್ನ ಮನೆಗೆ ಬಾ ಅಂತ ಹೇಳ್ತಾನೆ. ಸೇವಾರೂಪದಲ್ಲಿ ನನ್ನ ಧರ್ಮವನ್ನು ಮಾಡಿ ಆ ಧರ್ಮವನ್ನು ಹಿಡಿದುಕೊಂಡು ಮೇ ಕಂ ಶರಣಂ ವ್ರಜ, ಮೇ ಅಂದ್ರೆ ನನ್ನ, ಶರಣಂ ಅಂದ್ರೆ ಮನೆ, ನನ್ನ ಮಂದಿರ ಇದೆ ಆ ಮಂದಿರಕ್ಕೆ ಬಾ, ಆಗ ನಿನ್ನ ನಾನು ನೋಡ್ಕೊಳ್ತೇನೆ, ರಕ್ಷಣೆ ಮಾಡ್ತೇನೆ, ಸರ್ವ ಪಾಪದಿಂದ ನಿನ್ನ ಬಿಡುಗಡೆ ಮಾಡ್ತೇನೆ. ಭಾಗವತ ಧರ್ಮವನ್ನು ಬಿಡದೇನೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ದೇವರ ಮನೆಗೆ ನಾವು ಹೋಗ್ಬೇಕು, ಭಗವಂತನ ಮಂದಿರಕ್ಕೆ ಹೋಗ್ಬೇಕು, ಆಗ ದೇವರು ನಮಗೆ ರಕ್ಷಣೆ ಕೊಡ್ತಾನೆ. ಯಾರಪ್ಪ ಭಗವಂತನ ಮಂದಿರ, ಏನು ವೈಕುಂಠವೋ ಅಥವಾ ಇಲ್ಲೋ ಯಾವುದು ಹೇಳ್ತಾರೆ, ಕಂ ಪರಮಾತ್ಮನ ಮಂದಿರ ಅಂದ್ರೆ ಪರಮಾತ್ಮನ ವಿಶೇಷ ಸನ್ನಿಧಾನ ಇರ್ತಕ್ಕಂಥ ಕೇಂದ್ರ, ಅದು ಪ್ರಾಣತತ್ವ. ಉಪನಿಷತ್ತಿನಲ್ಲಿ ಬ್ರಹ್ಮಧಾಮ ಅಂತ ಪ್ರಾಣದೇವನ ಕರೀತಾರೆ. ಪ್ರಧಾನಂ ಧಾಮ ವಿಷ್ಣುಸ್ತು ವಾಯುರೇವ ಪ್ರಕೀರ್ತಿತ, ವಾಯುದೇವ ವಾಯುತತ್ವದಲ್ಲಿ ಪ್ರಾಣತತ್ವದಲ್ಲಿ ಇದ್ದು ಚಟುವಟಿಕೆ ನಡೆಸುವಷ್ಟು ಬೇರೆ ಯಾವ ಚೇತನದಲ್ಲಿಯೂ ಭಗವಂತ ಚಟುವಟಿಕೆ ನಡೆಸ್ತಾ ಇಲ್ಲ. ಅಷ್ಟು ಭಗವಂತನ ಉತ್ತಮ ಮಂದಿರ, ಶ್ರೇಷ್ಠ ಸನ್ನಿಧಾನ ಕೇಂದ್ರ ಅಂದ್ರೆ ಪ್ರಾಣತತ್ವ. ಹಾಗಾಗಿ ನಾವು ಭಾಗವತ ಧರ್ಮ ಹಿಡ್ಕೊಂಡ್ಬಿಟ್ಟು ಪ್ರಾಣನತ್ರ ಹೋಗ್ಬೇಕು. ಪ್ರಾಣದೇವರು ಭಗವಂತನ ಮಂದಿರ ಇದ್ದಾರೆ, ಅಲ್ಲಿ ಹೋದ್ರೆ ಪ್ರಾಣದೇವರನ್ನು ಶರಣಾಗತನಾದ್ರೆ ಆವಾಗ ಭಗವಂತ ಹೇಳ್ತಾನೆ, ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾತು, ಎಲ್ಲಾ ಪಾಪದಿಂದ ನಾನು ರಕ್ಷಣೆ ಮಾಡ್ತೀನಿ. ನೀನು ನನ್ನ ಧರ್ಮವನ್ನು ಹಿಡ್ಕೊಂಡ್ಬಿಟ್ಟು ಆ ಪ್ರಾಣತತ್ವದ ಬಗ್ಗೆ ಹೋದ್ರೆ ಆ ಪ್ರಾಣತತ್ವದ ರಕ್ಷಣೆ ನಿನಗೆ ಸಿಕ್ಕಿದ್ರೆ ನನ್ನ ರಕ್ಷಣೆ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ನೋಡಿ, ಪ್ರಾಣದೇವರ ರಕ್ಷಣೆ ಯಾರಿಗೆ ಸಿಕ್ತು? ಸುಗ್ರೀವನಿಗೆ ಸಿಕ್ತು. ಬಚಾವ ಪ್ರಾಣದೇವರನ್ನು ಬಿಟ್ಟ, ವಾಲಿ ಬಿದ್ದ, ಎರಡನೇ ಅವತಾರದಲ್ಲಿ ಪ್ರಾಣನನ್ನ ಬಿಟ್ಟಂತ ಇಂದ್ರ ಅರ್ಜುನನಾಗಿ ಹಿಡ್ಕೊಂಡ, ತನ್ನ ಅಣ್ಣನನ್ನಾಗೇ ಮಾಡ್ಕೊಂಡ, ಭೀಮನನ್ನ ಕೆತ್ತಿ ಹಿಡ್ಕೊಂಡ, ಹಿಡಿದವನು ಬಿಟ್ಟ ಸುಗ್ರೀವ, ಕರ್ಣನಾಗಿ ಬಿದ್ದ. ಆದ್ರಿಂದಾಗಿ ಪ್ರಾಣತತ್ವದ ರಕ್ಷಣೆ ಯಾರಿಗೆ ಇತ್ತೋ ಅವರಿಗೆ ಪರಮಾತ್ಮ ರಕ್ಷಣೆ ಇದೆ. ಮುಖ್ಯ ಪ್ರಾಣರ ರಕ್ಷಣೆ ವಿಭೀಷಣನಿಗಿತ್ತು, ಆಗ ಪರಮಾತ್ಮ ರಾಮಚಂದ್ರ ವಿಭೀಷಣನ ರಕ್ಷಣೆ ಮಾಡಿದ. ಹೇಗೆ ಭಗವಂತ ಹೇಳ್ತಾನೆ, ಇದೆಲ್ಲ ಸುಮ್ಮನೆ, ಇದು ಎಲ್ಲಿದೆ ಸುಮ್ಮನೆ, ಇದು ಕೈಯಿಂದ ಹಾಕಿ ಅರ್ಥ ಎಳೆಯುವುದು ಅಂದ್ರೆ ಇಲ್ಲ. ಉಪನಿಷತ್ತಿನ ಅರ್ಥ ಇದು. ಉಪನಿಷತ್ತಿನ ಒಂದು ಮಾತು ಬರ್ತದೆ, ತಸ್ಮಿನ್ನಪೋ ಮಾತರಿಶ್ವಾದದಾದಿ. ಪ್ರಾಣದೇವರು ಏನ್ ಮಾಡ್ತಾರಂದ್ರೆ, ಪ್ರಾಣಿಗಳು ಮಾಡಿರ್ತಕ್ಕಂಥ, ಸಜ್ಜೀವರು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನ ಪ್ರಾಣದೇವರಿಗೆ ಅರ್ಪಣೆ ಮಾಡ್ತಾರ. ಪ್ರಾಣದೇವರು ಎಲ್ಲ ಸಜ್ಜೀವರು ತನಗೆ ಒಪ್ಪಿಸಿರ್ತಕ್ಕಂಥ ಭಗವತ್ ಪೂಜಾ ರೂಪದಲ್ಲಿ ಮಾಡಿದ ಕರ್ಮಗಳನ್ನೆಲ್ಲ ವಾಯುದೇವರು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರ. ಮಾಡುತ್ತೇವ ಯದಚಿಟ್ಟ, ಎಲ್ಲಾ ಜೀವರಾಶಿಗಳು ಮಾಡಿದ್ದನ್ನು ನಾವು ಎಲ್ಲಿಗೆ ಒಪ್ಪಿಸಬೇಕು? ಪ್ರಾಣತತ್ವಕ್ಕೆ ಒಪ್ಪಿಸಬೇಕು. ಭಾಗವತ ಧರ್ಮವನ್ನು ಮಾಡಿದ್ದು ಬಿಡದೆ ಅದನ್ನು ಗಟ್ಟಿಯಾಗಿ ಮಾಡಿ ಪ್ರಾಣದೇವರಿಗೆ ಅರ್ಪಿಸಬೇಕು. ಪರಮಾತ್ಮ ಇದು ಪ್ರಾಣದೇವರು ಏನ್ ಮಾಡ್ತಾರಂದ್ರೆ ಪರಮಾತ್ಮನಿಗೆ ಅರ್ಪಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ಪ್ರಿಯ ಹೀಗೆ ಹೇಳಿದೆ. ಇದನ್ನು ಉಪನಿಷತ್ತು ಹೇಳುದು, ತಸ್ಮಿನ್ನಪೋ ಮಾತರಿಶ್ವಾದದಾತಿ. ಎಲ್ಲಾ ಜೀವರಾಶಿಗಳು ಏನನ್ನು ಸತ್ಕರ್ಮ ಮಾಡಿದ್ದಾರೆ ಸಜ್ಜೀವರು, ಆ ಎಲ್ಲ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಪ್ರಾಣದೇವರು ಅಂತ. ಇದು ಈಶಾವಾಸ್ಯ ಉಪನಿಷತ್ತಿನ ಮಾತಿನ ಸಂದೇಶ. ಅದೇ ಸಂದೇಶವನ್ನೇ ಉಪನಿಷತ್ತಿನ ಸಾರಭೂತವಾದ ಭಗವದ್ಗೀತೆ. ಆದ್ರಿಂದಾಗಿ ಭಾಗವತ ಧರ್ಮವನ್ನು ಬಿಡದೇನೆ ಗಟ್ಟಿಯಾಗಿ ಹಿಡ್ಕೊಂಡು ಭಗವಂತನ ವಿಶೇಷ ಸನ್ನಿಧಾನ ಕೇಂದ್ರನಾಗಿರ್ತಕ್ಕಂತಹ, ಭಗವಂತನ ಮುಖ್ಯ ಪ್ರತೀಕನಾಗಿರ್ತಕ್ಕಂತಹ, ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಸಂಪರ್ಕ ಮಾಧ್ಯಮನಾದ ಕ ಅಂದ್ರೆ ಪ್ರಾಣತತ್ವವನ್ನು ನೀನು ಹೊಂದಪ್ಪ, ಆವಾಗ ನಾನು ನಿನಗೆ ರಕ್ಷಣೆ ಕೊಡ್ತೇನೆ. ಅಹಂತ್ವಾ ಸರ್ವ ಪಾಪೇಭ್ಯ ಎಲ್ಲಾ ಪಾಪದಿಂದ ಬಿಡುಗಡೆ ಮಾಡ್ತೇನೆ. ಧರ್ಮ ಬಿಟ್ಟಾಗ ಪಾಪಮೋಚನೆ ಆಗುವುದಿಲ್ಲ, ಧರ್ಮವನ್ನು ಹಿಡಿದಾಗ ಪಾಪಮೋಚನೆ ಆಗ್ತದೆ ಎಂಬುದಾಗಿ ಭಗವಂತ ಒತ್ತು ಕೊಟ್ಟು ಇಲ್ಲಿ ಹೇಳಿದ್ದಾನೆ. ಮಾ ಶುಚ, ದುಃಖ ಪಡುವ ಅಗತ್ಯ ಇಲ್ಲಿ ನೀನು. ಹೀಗೆ ಭಗವಂತನ ಆರಾಧನ ರೂಪದಲ್ಲಿ ಪ್ರತಿಯೊಂದು ಧರ್ಮವನ್ನು ನಾವು ಮಾಡಬೇಕೆಂಬುದೇ ಕೊನೆಯಲ್ಲಿ ಭಗವಂತ ಹೇಳಿರ್ತಕ್ಕಂಥ ಸಂದೇಶ. ಇಷ್ಟು ಇದು ಒಟ್ಟಿಗೆ ಸಾರಾಂಶವಾಗಿದೆ. ಇಂತಹ ಮಹಾಭಾರತದ ಸಾರಭೂತವಾದ ಭಗವದ್ಗೀತೆಯ ಈ ಯಾವ ಪ್ರವಚನ ಪ್ರಬಂಧನ ಆಚಾರ್ಯರು ಏನೊಂದು ಮಾಡ್ತಾ ಇದ್ದಾರೆ, ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನ, ಇದರಲ್ಲಿ ಅವರ ಪ್ರವಚನದ ಸಂದೇಶ ಅದು ಇಂಟರ್ನೆಟ್ನಲ್ಲಿ ಬರಲಿಕ್ಕಿದೆ. ಜ್ಞಾನದೂತ ಎಂಬ ಹೆಸರಿನಿಂದ ಅದು ಇಂಟರ್ನೆಟ್ನಲ್ಲಿ ಪ್ರಸಾರವಾಗಲಿಕ್ಕಿದೆ. ಅದು ಸೆಪ್ಟೆಂಬರ್ ಅಲ್ಲ ಡಿಸೆಂಬರ್ 20-31 ಈ ಧಾರಾವಾಹಿ ಈ ಸತಿಯ ಪ್ರವಚನ ಮಾಲಿಕೆ ಅದು ಇಂಟರ್ನೆಟ್ನಲ್ಲಿ ಪ್ರಸಾರವಾಗ್ತಾ ಇದೆ. ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನದವರು ಇದೊಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಪರಿಣಾಮಕಾರಿಯಾಗಿರ್ತಕ್ಕಂತಹದ್ದು ಪ್ರವಚನಕಾರ ಇಂಟರ್ನೆಟ್, ಬಹಳ ಪರಿಣಾಮಕಾರಿಯಾದಂತಹ ಮಾಧ್ಯಮ. ಅದರ ಮೂಲಕ ಮೊತ್ತ ಮೊದಲು ಮಹಾಭಾರತದ ಸಂಶೋಧನಾ ರೂಪವಾಗಿರ್ತಕ್ಕಂಥ ಈ ಭಗವದ್ಗೀತೆಯ ಸಂದೇಶ ಏನೊಂದು ಪ್ರಸಾರವಾಗ್ತಾ ಇದೆ. ಕೇಳಿ ಬಹಳ ಸಂತೋಷ ಆಯಿತು. ಇಡೀ ಜಗತ್ತಿನಲ್ಲೇ ಇದು ಪ್ರಸಾರವಾಗ್ತಾ ಇದೆ ಅಂದ್ರೆ ಇದು ಅತ್ಯಂತ ಅಭಿನಂದನಾರ್ಹವಾದ ಕಾರ್ಯಕ್ರಮವಾಗಿದೆ. ಜ್ಞಾನದೂತದ ಜ್ಞಾನದೂತ ಅಂದ್ರೆ ನಿಜವಾಗಿ ಜ್ಞಾನದೂತ ಯಾರು? ಪ್ರಾಣದೇವರೇ ಜ್ಞಾನದೂತ. ಮಧ್ವರಾಗಿ ಬಂದು ಅವರು ಜ್ಞಾನದೂತರಾಗಿ ವಿಶೇಷವಾಗಿ ಪ್ರವಚನ ಅದು ಸಂದೇಶವನ್ನು ಜಗತ್ತಿಗೆ ನೀಡಿದವರು. ಅಂತ ಅವರ ಹೆಸರಿನಲ್ಲೇನೆ ಇಂತಹ ಮಹಾಭಾರತದ ಉತ್ತಮ ಸಂದೇಶವನ್ನು ಮಹಾಭಾರತ ತಾತ್ಪರಣೆಯ ಮೂಲಕ ಪ್ರಸಾರ ಮಾಡಿದವರೇ ಆಚಾರ್ಯರು. ಯಾಕಂದ್ರೆ ಪುಣೆಯಲ್ಲಿ ಅವರು ಭಂಡಾರ್ತಾರೆ, ಅವರು ಇದು ಅನೇಕ ಪಾಠಗಳಿಂದ ಅವರು ಸಂಶೋಧನೆ ಮಾಡಿ ಮಹಾಭಾರತ ಗ್ರಂಥವನ್ನು ಪ್ರಕಾಶನ ಮಾಡಿಸಿದರು. ಕೊನೆಗೆ ಅವರಿಗೆ ಮಧ್ವಾಚಾರ್ಯ ಮಹಾಭಾರತ ತಾತ್ಪರಣೆ ಇದೆ ಎಂದು ಗೊತ್ತಾಯ್ತು. ಆಗ ಪಶ್ಚಾತ್ತಾಪ ಪಟ್ಟರು, ಅಯ್ಯೋ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಶೋಧನಾ ಗ್ರಂಥ ನಾವು ಸಂಶೋಧನೆ ಮಾಡುವಾಗ ಇದ್ರೆ ಬಿಟ್ಬಿಟ್ಟೇವಲ್ಲ ಅಂತ ಪಶ್ಚಾತ್ತಾಪ ಪಟ್ಟರು. ಅಂತ ಸಂಶೋಧನಾತ್ಮಕವಾದಂತಹ ಗ್ರಂಥವನ್ನ ಮಹಾಭಾರತ ತಾತ್ಪರಣೆ ಬರೆದವರು. ಅದರ ಹಿನ್ನೆಲೆಯಲ್ಲಿ ಅದರ ಆಧಾರದಲ್ಲಿ ಭಗವದ್ಗೀತಾ ಪ್ರವಚನವನ್ನ ಸಂಶೋಧನಾತ್ಮಕವಾಗಿ ಪ್ರಭಂಜನಾಚಾರ್ಯರು ಮಾಡ್ತಾ ಇದ್ದಾರೆ. ಅದರ ಪ್ರಸಾರ ಇಂಟರ್ನೆಟ್ನಲ್ಲಿ ಆಗ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮ ಇದು ಅತ್ಯುತ್ತಮವಾಗಿ ಚೆನ್ನಾಗಿ ನಡೆಯಲಿ ಹರಿಗುರುಗಳ ಅನುಗ್ರಹದಿಂದ ಎಂಬುದಾಗಿ ಈ ಯಾವ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರತಕ್ಕಂತಹ ಎರಡು ಸಂಸ್ಥೆಯವರಿಗೂ ಅದರ ಪದಾಧಿಕಾರಿಗಳಿಗೂ ಮುಖ್ಯವಾಗಿ ಇಂತಹ ಪ್ರವಚನದ ಮೂಲಕ ವಿಶೇಷ ಸಮಾಜವನ್ನು ಜಾಗೃತಗೊಳಿಸುತ್ತಿರ್ತಕ್ಕಂತಹ ಪ್ರಭಂಜನಾಚಾರ್ಯರ ಈ ಕಾರ್ಯಕ್ರಮ ಉತ್ತರೋತ್ತರದಲ್ಲಿ ಯಶಸ್ವಿಯಾಗಲಿ, ಹರಿಗುರುಗಳಿಗೆ ಪ್ರಿಯಕರವಾಗಿ ಸಮಾಜವನ್ನು ಎಚ್ಚರಿಸುವ ರೀತಿಯಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿ ಮೂಡಿ ಬರಲಿ. ಎಲ್ಲ ಶ್ರೋತೃಗಳಿಗೆ ಭಗವಂತನ ಅನುಗ್ರಹ ಆಗಲಿ ಎಂದು ಹೇಳ್ತಾ ಮಧ್ವಾಂತಕದ ವೇದವ್ಯಾಸದಿಂದ ಪ್ರಾರ್ಥನೆ ಮಾಡಿ ನಮ್ಮ ಮಾತನ್ನು